ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 3/12/2024 ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿ ಎಂದು ಹುಡುಗಾಟಿಕೆಯನ್ನು ಮಾಡಬೇಡಿ. ಪರಮಾತ್ಮ ತಂದೆಯ ನೆನಪಿನ ಮೂಲಕವೇ ಆತ್ಮ ಪಾವನ ಆಗುತ್ತದೆ. ಪರಮಾತ್ಮ ತಂದೆ ಬಂದಿರುವುದೇ ಸರ್ವ ಆತ್ಮರ ಸೇವೆಯನ್ನು ಮಾಡಿ, ಸರ್ವ ಆತ್ಮರನ್ನು ಶುದ್ಧ ಆತ್ಮರನ್ನಾಗಿ ಮಾಡುವುದಕ್ಕೋಸ್ಕರ. ಇಂದಿನ ಪ್ರಶ್ನೆಯಾಗಿದೆ, ಯಾವೊಂದು ಸ್ಮೃತಿ ಸದಾ ಇದ್ದಾಗ ನಿಮ್ಮ ಆಹಾರ ಮತ್ತು ಪಾನೀಯ ಶುದ್ಧ ಆಗುತ್ತದೆ? ಉತ್ತರ, ನಾವು ಸತ್ಯದ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ ಅನ್ನುವ ಸ್ಮೃತಿ ಸದಾ ಇರಬೇಕು. ಅಥವಾ ನಾವು ಮನುಷ್ಯರಿಂದ ದೇವತೆಗಳಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ ಅನ್ನುವ ಸ್ಮೃತಿ ಇದ್ದಾಗ ನಮ್ಮ ಆಹಾರ ಮತ್ತು ಪಾನೀಯ ಶುದ್ಧ ಆಗುತ್ತದೆ. ಏಕೆಂದರೆ ದೇವತೆಗಳು ಎಂದೂ ಅಶುದ್ಧ ಆಹಾರವನ್ನು ಸ್ವೀಕಾರ ಮಾಡುವುದಿಲ್ಲ. ನಾವೀಗ ಸತ್ಯದ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಸತ್ಯ ತಂದೆಯ ಬಳಿ ಬಂದಿದ್ದೇವೆ ಅಂದ ಮೇಲೆ ಈಗ ನಾವು ಪತಿತರಾಗಲು ಸಾಧ್ಯ ಇಲ್ಲ, ಅಂದರೆ ಅಶುದ್ಧ ಆತ್ಮರಾಗಲು ಸಾಧ್ಯ ಇಲ್ಲ. ನಾವೀಗ ಪಾವನ ಜಗತ್ತಿಗೆ ಮಾಲೀಕರಾಗಲು ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ ಅಂದ ಮೇಲೆ ನಾವೀಗ ಅಶುದ್ಧ ಆತ್ಮರಾಗಲು ಸಾಧ್ಯ ಇಲ್ಲ. ಓಂ ಶಾಂತಿ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನು ಕೇಳುತ್ತಾರೆ, ಮಕ್ಕಳೇ ಯಾವಾಗ ನೀವು ಇಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ನೀವು ಯಾರನ್ನು ನೆನಪು ಮಾಡುತ್ತೀರಾ? ನೀವು ನಿಮ್ಮ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತೀರಾ? ಆ ಬೇಹದ್ದಿನ ತಂದೆ ಎಲ್ಲಿದ್ದಾರೆ? ಆ ಬೇಹದ್ದಿನ ತಂದೆಯನ್ನು ಹೇ ಪತಿತ ಪಾವನ ಎಂದು ಎಲ್ಲರೂ ಕೂಗಿ ಕರೆಯುತ್ತಾರೆ. ವರ್ತಮಾನ ಸಮಯದಲ್ಲಿ ಸನ್ಯಾಸಿಗಳು ಕೂಡ ಪತಿತ ಪಾವನ ಸೀತಾರಾಮ್ ಎಂದು ಕರೆಯುತ್ತಾರೆ. ಅಂದರೆ ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ರಾಮ ಆದಂತಹ ಪರಮಾತ್ಮ ತಂದೆ ನೀವು ಬನ್ನಿ ಎಂದು ಹೇಳುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಪಾವನ ಜಗತ್ತು ಎಂದು ಸತ್ಯಯುಗಕ್ಕೆ ಕರೆಯಲಾಗುತ್ತದೆ, ಪತಿತ ಜಗತ್ತು ಎಂದು ಕಲಿಯುಗಕ್ಕೆ ಕರೆಯಲಾಗುತ್ತದೆ. ನೀವೀಗ ಎಲ್ಲಿ ಕುಳಿತಿದ್ದೀರಾ? ಕಲಿಯುಗದ ಅಂತ್ಯದಲ್ಲಿ ನೀವು ಕುಳಿತಿದ್ದೀರಾ? ಕಲಿಯುಗದ ಅಂತಿಮ ಸಮಯ ಈ ಸಮಯ ಆಗಿರುವ ಕಾರಣ ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ, ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ನಾವು ಯಾರಾಗಿದ್ದೇವೆ? ನಾವು ಆತ್ಮ ಆಗಿದ್ದೇವೆ. ಈಗ ಆತ್ಮವೇ ಪವಿತ್ರ ಆಗಬೇಕು. ಆತ್ಮ ಪವಿತ್ರ ಆದಾಗ ಆತ್ಮಕ್ಕೆ ಪವಿತ್ರ ಶರೀರ ಪ್ರಾಪ್ತಿಯಾಗುತ್ತದೆ. ಆತ್ಮ ಪತಿತ ಆದಾಗ ಆತ್ಮಕ್ಕೆ ಪತಿತ ಶರೀರ ಪ್ರಾಪ್ತಿಯಾಗುತ್ತದೆ. ಈ ಶರೀರ ಮಣ್ಣಿನ ಗೊಂಬೆ ಆಗಿದೆ, ಆತ್ಮ ಅವಿನಾಶಿಯಾಗಿದೆ. ಆತ್ಮ ಈ ಕರ್ಮೇಂದ್ರಿಯದ ಮೂಲಕ ಹೇಳುತ್ತದೆ, ನಾನು ಬಹಳಷ್ಟು ಪತಿತ ಆಗಿದ್ದೇನೆ ಎಂದು. ಆತ್ಮ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತದೆ, ನಾನು ಬಹಳಷ್ಟು ಪತಿತ ಆಗಿದ್ದೇನೆ, ನೀವು ಬಂದು ನನ್ನನ್ನು ಪಾವನ ಮಾಡಿ ಎಂದು. ಪರಮಾತ್ಮ ತಂದೆ ಪಾವನರನ್ನಾಗಿ ಮಾಡುತ್ತಾರೆ. ಪಂಚವಿಕಾರಗಳು ಅನ್ನುವಂತಹ ರಾವಣನ ಮೂಲಕ ನಾವು ಪತಿತರಾಗುತ್ತೇವೆ. ಪಂಚವಿಕಾರ ಅನ್ನುವ ರಾವಣ ನಮ್ಮನ್ನು ಪತಿತರನ್ನಾಗಿ ಮಾಡುತ್ತಾನೆ. ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ಸ್ಮೃತಿಯನ್ನು ತಂದುಕೊಟ್ಟಿದ್ದಾರೆ, ನಾವೇ ಪಾವನ ಆತ್ಮರಾಗಿದ್ದೆವು. ಪುನಃ ನಾವು 84 ಜನ್ಮವನ್ನು ಪಡೆದುಕೊಳ್ಳುತ್ತಾ ಈಗ ಅಂತಿಮ ಜನ್ಮದಲ್ಲಿ ಇದ್ದೇವೆ. ಇದು ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷದ ಬೀಜ ರೂಪ ಆಗಿದ್ದೇನೆ. ಹೇ ಪರಂಪಿತ ಪರಮಾತ್ಮ ತಂದೆ ಬನ್ನಿ ಎಂದು ನೀವೆಲ್ಲರೂ ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ. ಓ ಪರಮಾತ್ಮ ತಂದೆ ನನಗೆ ಮುಕ್ತಿಯನ್ನು ನೀಡಿ ಎಂದು ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ. ಪ್ರತಿಯೊಬ್ಬರೂ ಪರಮಾತ್ಮ ತಂದೆ ನನ್ನನ್ನು ಮುಕ್ತ ಮಾಡಿ ಎಂದು ಕರೆಯುತ್ತಾರೆ. ಮತ್ತು ಪರಮಾತ್ಮ ತಂದೆ ನೀವು ನನಗೆ ಮಾರ್ಗದರ್ಶಕ್ಕಾಗಿ ಮನೆ ಆದಂತಹ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ. ಸನ್ಯಾಸಿಗಳು ಕೂಡ ಸ್ಥಿರವಾದ ಶಾಂತಿ ಹೇಗೆ ಸಿಗುವುದು ಅನ್ನುವುದರ ಬಗ್ಗೆ ತಿಳಿಸುತ್ತಾರೆ. ಈಗ ನಮ್ಮೆಲ್ಲರ ಮನೆಯಂತೂ ಶಾಂತಿಧಾಮ ಆಗಿದೆ. ಶಾಂತಿಧಾಮದಿಂದ ಆತ್ಮರಾದ ನಾವು ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೇವೆ. ಶಾಂತಿಧಾಮದಲ್ಲಿ ಆತ್ಮರಾದ ನಮಗೆ ಈ ಶರೀರ ಇರುವುದಿಲ್ಲ. ಶಾಂತಿಧಾಮದಲ್ಲಿ ಆತ್ಮ ಅಶರೀರಿಯಾಗಿರುತ್ತದೆ, ಅಂದರೆ ಶರೀರ ಇಲ್ಲದೆ ಕೇವಲ ಜ್ಯೋತಿ ರೂಪದಲ್ಲಿ ಇರುತ್ತದೆ. ಅಶರೀರಿ ಅಂದರೆ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳದೇ ಇರುವುದು ಎಂದು ಅರ್ಥ ಅಲ್ಲ. ಅಶರೀರಿ ಅಂದರೆ ಆತ್ಮ ಶರೀರದಿಂದ ಭಿನ್ನಾಗಿ ಜ್ಯೋತಿ ರೂಪದಲ್ಲಿ ಇರುತ್ತದೆ. ಶರೀರ ಇಲ್ಲದೇ ಇದ್ದಾಗ ಆತ್ಮ ಅಶರೀರ ರೂಪದಲ್ಲಿ ಇರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಆತ್ಮರಾದ ನೀವು ಮೂಲ ವತನದಲ್ಲಿ ಶರೀರದಿಂದ ಭಿನ್ನಾಗಿ ಅಶರೀರ ರೂಪದಲ್ಲಿ ಇರುತ್ತೀರಾ. ಆ ಮೂಲ ವತನಕ್ಕೆ ನಿರಾಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಮಕ್ಕಳಿಗೆ ಏಣಿಯ ಬಗ್ಗೆ ತಿಳಿಸಲಾಗಿದೆ, ನೀವು ಹೇಗೆ ಏಣಿಯನ್ನು ಇಳಿಯುತ್ತಾ ಬಂದಿದ್ದೀರಾ ಅನ್ನುವ ಮಾತಿನ ಬಗ್ಗೆ ತಂದೆ ತಿಳಿಸುತ್ತಾರೆ. ನೀವು ಸಂಪೂರ್ಣ ಏಣಿಯನ್ನು ಇಳಿಯಲು 84 ಜನ್ಮ ಬೇಕಾಗುತ್ತದೆ. ಹೆಚ್ಚು ಅಂದರೆ ನೀವು 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಪುನಃ ಕೆಲವರು ಒಂದು ಜನ್ಮವನ್ನು ಕೂಡ ಪಡೆದುಕೊಳ್ಳುತ್ತಾರೆ. ಆತ್ಮರು ಮೇಲಿನಿಂದ ಕೆಳಗಡೆ ಬರುತ್ತಿರುತ್ತಾರೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡಲು ನಾನು ಬಂದಿದ್ದೇನೆ. ಶಿವತಂದೆ ಬ್ರಹ್ಮಾ ತಂದೆಯ ತನುವಿನ ಮೂಲಕ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಶಿವತಂದೆ ತಿಳಿಸುತ್ತಾರೆ, ನಾನು ಆತ್ಮರಿಗೆ ತಂದೆ ಆಗಿದ್ದೇನೆ. ಬ್ರಹ್ಮಾ ತಂದೆಗೆ ಆದಿದೇವ ಎಂದು ಕರೆಯಲಾಗುತ್ತದೆ. ಈ ಬ್ರಹ್ಮಾ ತಂದೆಯ ತನುವಿನಲ್ಲಿ ಪರಮಾತ್ಮ ತಂದೆ ಹೇಗೆ ಬರುತ್ತಾರೆ ಅನ್ನುವ ಮಾತಿನ ಬಗ್ಗೆ ಮಕ್ಕಳಾದ ನಿಮಗೆ ಗೊತ್ತಿದೆ. ಹೇ ಪತಿತ ಪಾವನ ತಂದೆ ಬನ್ನಿ ಎಂದು ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ. ಆತ್ಮರಾದ ನೀವೇ ಈ ಶರೀರದ ಮೂಲಕ ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ. ಆತ್ಮವೇ ಮುಖ್ಯ ಆಗಿದೆ. ಈ ಜಗತ್ತು ದುಃಖಧಾಮ ಆಗಿದೆ. ಈ ಕಲಿಯುಗದಲ್ಲಿ ನೋಡಿ, ಕುಳಿತು ಕುಳಿತಂತೆ ಇದ್ದಕ್ಕಿದ್ದಂತೆ ಮೃತ್ಯು ಬರುತ್ತದೆ. ಸತ್ಯಯುಗದಲ್ಲಿ ನಿಮಗೆ ಯಾವುದೇ ಪ್ರಕಾರದ ಕಾಯಿಲೆ ಇರುವುದಿಲ್ಲ. ಅದರ ಹೆಸರೇ ಸ್ವರ್ಗ ಆಗಿದೆ. ಸ್ವರ್ಗ ಅನ್ನುವ ಹೆಸರು ಎಷ್ಟು ಒಳ್ಳೆಯ ಹೆಸರಾಗಿದೆ. ಸ್ವರ್ಗ ಅನ್ನುವ ಹೆಸರನ್ನು ಕೇಳಿದ ತಕ್ಷಣ ಮಕ್ಕಳಿಗೆ ಮನಸ್ಸಿಗೆ ಖುಷಿಯಾಗುತ್ತದೆ. ಕ್ರಿಶ್ಚಿಯನರು ಹೇಳುತ್ತಾರೆ, ಏಸು ಕ್ರಿಸ್ತ ಬರುವುದಕ್ಕಿಂತ 3000 ವರ್ಷದ ಮೊದಲು ಭಾರತ ಸ್ವರ್ಗ ಆಗಿತ್ತು ಎಂದು. ಭಾರತದ ನಿವಾಸಿಗಳಿಗೆ ಈ ಯಾವ ಮಾತಿನ ಬಗ್ಗೆಯೂ ಗೊತ್ತಿಲ್ಲ. ಏಕೆಂದರೆ ಭಾರತದ ನಿವಾಸಿಗಳೇ ಬಹಳಷ್ಟು ಸುಖವನ್ನು ಅನುಭವ ಮಾಡುತ್ತಾರೆ ಮತ್ತು ಭಾರತದ ನಿವಾಸಿಗಳೇ ಬಹಳಷ್ಟು ದುಃಖವನ್ನು ಅನುಭವ ಮಾಡುತ್ತಾರೆ. ಭಾರತದ ನಿವಾಸಿಗಳೇ ಬಹಳಷ್ಟು ಸುಖವನ್ನು ಅನುಭವ ಮಾಡಿದ್ದಾರೆ. ಈಗ ಭಾರತದ ನಿವಾಸಿಗಳೇ ಬಹಳಷ್ಟು ದುಃಖವನ್ನು ಅನುಭವ ಮಾಡುತ್ತಿದ್ದಾರೆ. ಭಾರತದ ನಿವಾಸಿಗಳು ತಮೋ ಪ್ರಧಾನರಾಗಿದ್ದಾರೆ. ಭಾರತದ ನಿವಾಸಿಗಳೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಅರ್ಧ ಕಲ್ಪದ ನಂತರ ಪುನಃ ಅನ್ಯ ಧರ್ಮದವರು ಈ ಸೃಷ್ಟಿಗೆ ಬರುತ್ತಾರೆ. ನಿಮಗೆ ಗೊತ್ತಿದೆ, ಅರ್ಧ ಕಲ್ಪದವರೆಗೂ ನಾವು ದೇವಿ ದೇವತೆಗಳಾಗಿದ್ದೆವು. ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ. ಪುನಃ ತ್ರೇತಾಯುಗದಲ್ಲಿ ಯಾವಾಗ ರಾಮ ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಆ ಸಮಯದಲ್ಲೂ ಕೂಡ ಇಸ್ಲಾಮಿಗಳು ಬೌದ್ಧಿಗಳು ಮುಂತಾದವರು ಇರಲಿಲ್ಲ. ಮನುಷ್ಯರು ಸಂಪೂರ್ಣ ಘೋರ ಅಂಧಕಾರದಲ್ಲಿ ಇದ್ದಾರೆ. ಜಗತ್ತಿನ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಜನ ಹೇಳುತ್ತಾರೆ. ಆದ್ದರಿಂದ ಜಗತ್ತಿನ ಜನ ಬಹಳಷ್ಟು ಗೊಂದಲದಲ್ಲಿ ಇದ್ದಾರೆ. ಕಲಿಯುಗ ಇನ್ನೂ ಸಣ್ಣ ಮಗು ಆಗಿದೆ ಎಂದು ಅನೇಕರು ಹೇಳುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಈಗ ಕಲಿಯುಗದ ಆಯಸ್ಸು ಪೂರ್ಣ ಆಗಿದೆ. ಈಗ ಸತ್ಯಯುಗ ಬರುತ್ತದೆ. ನೀವೀಗ ಪರಮಾತ್ಮ ತಂದೆಯ ಮೂಲಕ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಬಂದಿದ್ದೀರಾ. ನೀವೆಲ್ಲರೂ ಸ್ವರ್ಗದ ನಿವಾಸಿಗಳಾಗಿದ್ದೀರಿ. ಪರಮಾತ್ಮ ತಂದೆ ಬರುವುದೇ ಸ್ವರ್ಗವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ. ನೀವು ಕೂಡ ಸ್ವರ್ಗಕ್ಕೆ ಹೋಗುತ್ತೀರಾ. ಇನ್ನು ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮ ಆದಂತಹ ಮನೆಗೆ ವಾಪಸ್ ಹೋಗುತ್ತಾರೆ. ಶಾಂತಿಧಾಮ ಆತ್ಮರ ಮಧುರ ಮನೆಯಾಗಿದೆ. ಆತ್ಮರಾದ ನಾವು ಶಾಂತಿಧಾಮದಲ್ಲಿ ನಿವಾಸವನ್ನು ಮಾಡುತ್ತೇವೆ. ಪುನಃ ನಾವು ಈ ಸೃಷ್ಟಿಗೆ ಬಂದು ಪಾತ್ರಧಾರಿಗಳಾಗಿ ಪಾತ್ರವನ್ನು ಮಾಡುತ್ತೇವೆ. ಶರೀರ ಇಲ್ಲದೆ ಆತ್ಮ ಮಾತನಾಡಲು ಸಾಧ್ಯ ಇಲ್ಲ. ಪರಮಧಾಮದಲ್ಲಿ ಆತ್ಮ ಶರೀರದಿಂದ ಭಿನ್ನಾಗಿ ಅಶರೀರ ಸ್ಥಿತಿಯಲ್ಲಿ ಇರುವ ಕಾರಣ ಪರಮಧಾಮದಲ್ಲಿ ಆತ್ಮ ಶಾಂತಿಯಲ್ಲಿ ಇರುತ್ತದೆ. ಪುನಃ ಅರ್ಧ ಕಲ್ಪದವರೆಗೂ ದೇವಿ ದೇವತೆಗಳು ಇರುತ್ತಾರೆ. ಅರ್ಧ ಕಲ್ಪದವರೆಗೂ ಸೂರ್ಯವಂಶಿಗಳು ಮತ್ತು ಚಂದ್ರವಂಶಿಗಳು ಇರುತ್ತಾರೆ. ನಂತರ ದ್ವಾಪರಯುಗ ಮತ್ತು ಕಲಿಯುಗದಲ್ಲಿ ಮನುಷ್ಯರು ಇರುತ್ತಾರೆ. ದೇವತೆಗಳ ರಾಜ್ಯ ಇತ್ತು ಅಂದ ಮೇಲೆ ಈಗ ಆ ದೇವತೆಗಳು ಎಲ್ಲಿಗೆ ಹೋದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಈ ಜ್ಞಾನ ಈಗ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಪ್ರಾಪ್ತಿಯಾಗುತ್ತಿದೆ. ಬೇರೆ ಯಾವ ಮನುಷ್ಯರಲ್ಲೂ ಈ ಜ್ಞಾನ ಇಲ್ಲ. ಪರಮಾತ್ಮ ತಂದೆ ಬಂದು ಮನುಷ್ಯರಿಗೆ ಈ ಜ್ಞಾನವನ್ನು ನೀಡುತ್ತಾರೆ. ಈ ಜ್ಞಾನದ ಮೂಲಕ ಮನುಷ್ಯರೇ ದೇವತೆಗಳಾಗುತ್ತಾರೆ. ನೀವೀಗ ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ. ದೇವತೆಗಳು ಎಂದು ಅಶುದ್ಧ ಆಹಾರ ಪಾನೀಯವನ್ನು ಸ್ವೀಕಾರ ಮಾಡುವುದಿಲ್ಲ. ದೇವತೆಗಳು ಎಂದು ಬೀಡಿ ಸಿಗರೇಟ್ ಅನ್ನು ಸೇದುವುದಿಲ್ಲ. ಕಲಿಯುಗದ ಮನುಷ್ಯರ ಮಾತನ್ನೇ ಕೇಳಬೇಡಿ. ಕಲಿಯುಗದ ಮನುಷ್ಯರು ಎಂತೆಂತಹ ಕೊಳಕು ಆಹಾರವನ್ನು ಸ್ವೀಕಾರ ಮಾಡುತ್ತಾರೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಭಾರತ ದೇಶ ಮೊದಲು ಸತ್ಯದ ಜಗತ್ತಾಗಿತ್ತು. ಅವಶ್ಯವಾಗಿ ಪರಮಾತ್ಮ ತಂದೆ ಅಂತಹ ಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡಿದ್ದರು. ಪರಮಾತ್ಮ ತಂದೆಗೆ ಸತ್ಯ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಭಾರತವನ್ನು ಸತ್ಯದ ಜಗತ್ತನ್ನಾಗಿ ಮಾಡುತ್ತೇನೆ. ನೀವು ಹೇಗೆ ಸತ್ಯ ದೇವತೆಗಳಾಗಬಹುದು ಅನ್ನುವ ಶಿಕ್ಷಣವನ್ನು ತಂದೆಯಾದ ನಾನು ನಿಮಗೆ ಕಲಿಸುತ್ತೇನೆ. ಎಷ್ಟೋ ಜನ ಮಕ್ಕಳು ತಂದೆಯ ಬಳಿ ಇಲ್ಲಿಗೆ ಬರುತ್ತಾರೆ. ಆದ್ದರಿಂದ ಮಕ್ಕಳು ಇರುವುದಕ್ಕೋಸ್ಕರ ಮಧುಬನದಲ್ಲಿ ಮಕ್ಕಳಿಗೋಸ್ಕರ ಮನೆಯನ್ನು ನಿರ್ಮಾಣ ಮಾಡಲಾಗುತ್ತದೆ. ಅಂತ್ಯದವರೆಗೂ ಮಧುಬನದಲ್ಲಿ ಮನೆಗಳು ನಿರ್ಮಾಣ ಆಗುತ್ತಿರುತ್ತದೆ. ಏಕೆಂದರೆ ಅನೇಕರು ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಾರೆ. ಆದ್ದರಿಂದ ಅನೇಕ ಮನೆಗಳು ನಿರ್ಮಾಣ ಆಗುತ್ತದೆ ಮತ್ತು ಅನೇಕ ಮನೆಗಳನ್ನು ತಂದೆ ಖರೀದಿ ಮಾಡುತ್ತಾರೆ. ಶಿವತಂದೆ ಬ್ರಹ್ಮಾ ತಂದೆಯ ಮೂಲಕ ಕಾರ್ಯವನ್ನು ಮಾಡುತ್ತಾರೆ. ಈಗ ಬ್ರಹ್ಮಾ ತಂದೆ ಕಪ್ಪು ಆತ್ಮ ಆಗಿದ್ದಾರೆ. ಏಕೆಂದರೆ ಅನೇಕ ಜನ್ಮದ ಅಂತಿಮ ಜನ್ಮ ಬ್ರಹ್ಮಾ ತಂದೆಯ ಜನ್ಮ ಆಗಿದೆ. ಇದು ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮ ಆಗಿರುವ ಕಾರಣ. ಬ್ರಹ್ಮ ತಂದೆ ಈಗ ಶ್ಯಾಮ ಆಗಿದ್ದಾರೆ, ಪುನಃ ಬ್ರಹ್ಮ ತಂದೆ ಸುಂದರ ಆಗುತ್ತಾರೆ. ಶ್ರೀಕೃಷ್ಣನ ಚಿತ್ರದಲ್ಲಿ ಶ್ಯಾಮ ರೂಪದ ಚಿತ್ರವನ್ನೂ ಕೂಡ ತೋರಿಸುತ್ತಾರೆ, ಸುಂದರ ರೂಪದ ಶ್ರೀಕೃಷ್ಣನ ಚಿತ್ರವನ್ನೂ ಕೂಡ ತೋರಿಸುತ್ತಾರೆ. ಮ್ಯೂಸಿಯಂನಲ್ಲಿ ಬಹಳ ಒಳ್ಳೆಯ ಚಿತ್ರಗಳಿದೆ, ಮ್ಯೂಸಿಯಂನಲ್ಲಿ ದೊಡ್ಡ ದೊಡ್ಡ ಒಳ್ಳೆಯ ಚಿತ್ರವನ್ನು ಇಟ್ಟಿದ್ದಾರೆ. ಆ ಚಿತ್ರದ ಬಗ್ಗೆ ನೀವು ಯಾರಿಗಾದರೂ ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು. ಮಧುಬನದಲ್ಲಿ ಪರಮಾತ್ಮ ತಂದೆ ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡುವುದಿಲ್ಲ, ಏಕೆಂದರೆ ಮಧುಬನಕ್ಕೆ ಶಾಂತಿಯ ಸ್ತಂಭ ಎಂದು ಕರೆಯಲಾಗುತ್ತದೆ. ನಿಮಗೆ ಗೊತ್ತಿದೆ, ನಾವೆಲ್ಲರೂ ನಮ್ಮ ಮನೆಯಾದ ಶಾಂತಿಧಾಮಕ್ಕೆ ಹೋಗುತ್ತೇವೆ. ನಾವು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ಅಲ್ಲಿಂದ ಪುನಃ ಈ ಸಾಕಾರ ಜಗತ್ತಿಗೆ ಬಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತೇವೆ. ಮಕ್ಕಳಿಗೆ ಮೊಟ್ಟ ಮೊದಲು ಈ ಮಾತಿನ ನಿಶ್ಚಯ ಇರಬೇಕು, ಇಲ್ಲಿ ನಮಗೆ ಯಾವುದೇ ಸಾಧು ಸಂತರು ಶಿಕ್ಷಣವನ್ನು ಕಲಿಸುತ್ತಿಲ್ಲ. ಈ ಬ್ರಹ್ಮ ತಂದೆ ಸಿನ್ನಲ್ಲಿ ಇರುವಂತಹ ವ್ಯಕ್ತಿಯಾಗಿದ್ದರು, ಆದರೆ ಇವರ ತನುವಿನಲ್ಲಿ ಯಾರು ಪ್ರವೇಶವನ್ನು ಮಾಡಿ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಅವರು ಸ್ವಯಂ ಜ್ಞಾನದ ಸಾಗರ ಆಗಿದ್ದಾರೆ. ಆ ಜ್ಞಾನದ ಸಾಗರ ತಂದೆಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ, ಕೇವಲ ಪರಮಾತ್ಮ ತಂದೆ ಎಂದು ಎಲ್ಲರೂ ಕೂಗಿ ಕರೆಯುತ್ತಾರೆ. ಆದರೆ ಪರಮಾತ್ಮ ತಂದೆಗೆ ನಾಮರೂಪ ಇಲ್ಲ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ನಿರಾಕಾರ ರೂಪದಲ್ಲಿ ಇದ್ದಾರೆ. ನಿರಾಕಾರ ತಂದೆಗೆ ಯಾವುದೇ ಆಕಾರ ಇಲ್ಲ ಎಂದು ಜಗತ್ತಿನ ಜನ ಹೇಳುತ್ತಾರೆ. ಪುನಃ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಾರೆ. ಅರೆ, ಪರಮಾತ್ಮ ತಂದೆ ಎಲ್ಲಿದ್ದಾರೆ ಎಂದು ಕೇಳಿದರೆ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ, ಎಲ್ಲರ ತನುವಿನ ಒಳಗಡೆ ಪರಮಾತ್ಮ ತಂದೆ ಇದ್ದಾರೆ ಎಂದು ಹೇಳುತ್ತಾರೆ. ಅರೆ, ಪ್ರತಿಯೊಬ್ಬರ ತನುವಿನ ಒಳಗಡೆ ಆತ್ಮ ಕುಳಿತಿದೆ. ಆತ್ಮರಾದ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ. ಪುನಃ ಎಲ್ಲಾ ಕಡೆ ಪರಮಾತ್ಮ ತಂದೆ ಎಲ್ಲಿಂದ ಬರಲು ಸಾಧ್ಯ? ಪರಮಾತ್ಮ ತಂದೆ ಕೂಡ ಪ್ರತಿಯೊಬ್ಬರ ತನುವಿನಲ್ಲಿ ಕುಳಿತಿದ್ದಾರೆ. ಆತ್ಮ ಕೂಡ ಪ್ರತಿಯೊಬ್ಬರ ತನುವಿನಲ್ಲಿ ಕುಳಿತಿದೆ ಎಂದು ಹೇಳುವುದಿಲ್ಲ. ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ, ಪರಮಾತ್ಮ ತಂದೆ ನೀವು ಬಂದು ಪತಿತರಾಗಿರುವ ನಮ್ಮನ್ನು ಪಾವನ ಮಾಡಿ ಎಂದು, ನಮ್ಮೆಲ್ಲರನ್ನು ಪಾವನ ಮಾಡಲು ಬನ್ನಿ ಎಂದು ತಂದೆಯಾದ ನನ್ನನ್ನು ನೀವು ಕೂಗಿ ಕರೆಯುತ್ತೀರಾ? ಅಂದ ಮೇಲೆ ನಿಮ್ಮನ್ನು ಪಾವನ ಮಾಡುವಂತಹ ಕರ್ತವ್ಯ ನನ್ನ ಕರ್ತವ್ಯ ಆಗಿದೆ. ನಿಮ್ಮನ್ನು ಪಾವನ ಮಾಡುವಂತಹ ಸೇವೆಯನ್ನು ಮಾಡಲು ಬನ್ನಿ ಎಂದು ನೀವು ನನ್ನನ್ನು ಕೂಗಿ ಕರೆಯುತ್ತೀರಾ? ಪಾವನ ಮಾಡುವಂತಹ ಕರ್ತವ್ಯವನ್ನು ಮಾಡಲು ಬನ್ನಿ ಎಂದು ನೀವು ನನ್ನನ್ನು ಕರೆಯುತ್ತೀರಾ? ಪರಮಾತ್ಮ ತಂದೆ ನೀವು ಬಂದು ಎಲ್ಲಾ ಆತ್ಮರನ್ನೂ ಶುದ್ಧ ಮಾಡಿ ಎಂದು ಹೇಳುತ್ತೀರಾ? ಪತಿತ ಜಗತ್ತಿನಲ್ಲಿ ತಂದೆಯಾದ ನನಗೆ ನೀವು ನಿಮಂತ್ರಣವನ್ನು ನೀಡುತ್ತೀರಾ? ಎಲ್ಲರೂ ಹೇಳುತ್ತಾರೆ, ಪರಮಾತ್ಮ ತಂದೆ ನಾವು ಪತಿತರಾಗಿದ್ದೇವೆ. ಪರಮಾತ್ಮ ತಂದೆ ಎಂದೂ ಪಾವನ ಜಗತ್ತನ್ನು ನೋಡುವುದೇ ಇಲ್ಲ. ಪತಿತ ಜಗತ್ತಿನಲ್ಲಿ ನಿಮ್ಮೆಲ್ಲರ ಸೇವೆಯನ್ನು ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಈಗ ಈ ರಾವಣ ರಾಜ್ಯದ ವಿನಾಶ ಆಗುತ್ತದೆ. ಇನ್ನು ಮಕ್ಕಳಾದ ನೀವು ಯಾವ ರಾಜ್ಯೋಗವನ್ನು ಕಲಿಯುತ್ತಿದ್ದೀರೋ ಆ ರಾಜ್ಯೋಗದ ಮೂಲಕ ನೀವು ರಾಜರಿಗೆ ರಾಜರಾಗುತ್ತೀರಾ? ಅನೇಕ ಬಾರಿ ನಿಮಗೆ ಪರಮಾತ್ಮ ತಂದೆ ಈ ಶಿಕ್ಷಣವನ್ನು ಕಲಿಸಿದ್ದಾರೆ, ಪುನಃ 5000 ವರ್ಷದ ನಂತರ ನಿಮಗೆ ಈ ಶಿಕ್ಷಣವನ್ನು ಕಲಿಸುತ್ತಾರೆ. ಸತ್ಯುಗ ಮತ್ತು ತ್ರೇತಾಯುಗದ ರಾಜ್ಯ ಈಗ ಸ್ಥಾಪನೆ ಆಗುತ್ತಾ ಇದೆ. ಮೊದಲು ಬ್ರಾಹ್ಮಣ ಕುಲ ಸ್ಥಾಪನೆ ಆಗುತ್ತದೆ. ಪ್ರಜಾಪಿತ ಬ್ರಹ್ಮನ ಬಗ್ಗೆ ಗಾಯನ ಇದೆ. ಪ್ರಜಾಪಿತ ಬ್ರಹ್ಮನಿಗೆ ಆದಿದೇವ ಎಂದು ಕರೆಯಲಾಗುತ್ತದೆ, ಆಡಮ್ ಎಂದು ಕರೆಯಲಾಗುತ್ತದೆ. ಆದಿದೇವನ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಜಗತ್ತಿನಲ್ಲಿ ಅನೇಕ ಇಂತಹ ಆತ್ಮರು ಇದ್ದಾರೆ. ಅವರು ಇಲ್ಲಿಗೆ ಬಂದು ಜ್ಞಾನವನ್ನು ಕೇಳಿ ಹೋಗಿ ಪುನಃ ಮಾಯೆಗೆ ವಶ ಆಗಿ ಬಿಡುತ್ತಾರೆ. ಪುಣ್ಯಾತ್ಮರಾಗುತ್ತಾ ಆಗುತ್ತಾ ಪುನಃ ಪಾಪಾತ್ಮರಾಗಿ ಬಿಡುತ್ತಾರೆ. ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಮಾಯೆ ಎಲ್ಲರನ್ನೂ ಪಾಪಾತ್ಮರನ್ನಾಗಿ ಮಾಡುತ್ತದೆ. ಈ ಕಲಿಯುಗದಲ್ಲಿ ಪವಿತ್ರ ಆತ್ಮರು ಒಬ್ಬರೂ ಕೂಡ ಇಲ್ಲ. ಇಲ್ಲಿ ಪುಣ್ಯಾತ್ಮರು ಯಾರೂ ಇಲ್ಲ. ಪವಿತ್ರ ಆತ್ಮರು ದೇವಿ ದೇವತೆಗಳಾಗಿದ್ದರು, ಈಗ ಎಲ್ಲರೂ ಪತಿತರಾಗಿದ್ದಾರೆ. ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಇದು ರಾವಣ ರಾಜ್ಯ ಆಗಿದೆ, ಪತಿತ ಜಗತ್ತಾಗಿದೆ. ಇದಕ್ಕೆ ಮುಳ್ಳಿನ ಕಾಡು ಎಂದು ಕರೆಯಲಾಗುತ್ತದೆ. ಸತ್ಯುಗಕ್ಕೆ ಹೂದೋಟ ಎಂದು ಕರೆಯಲಾಗುತ್ತದೆ. ಮೊಘಲ್ ಗಾರ್ಡನ್ ಅಲ್ಲಿ ಎಷ್ಟೊಂದು ಸುಂದರವಾದ ಹೂಗಳು ಇರುತ್ತದೆ. ಎಕ್ಕೆಯ ಹೂವು ಕೂಡ ಸಿಗುತ್ತದೆ, ಆದರೆ ಎಕ್ಕೆಯ ಹೂವಿನ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಶಿವನಿಗೆ ಏಕೆ ಎಕ್ಕೆಯ ಹೂವನ್ನು ಅರ್ಪಣೆ ಮಾಡುತ್ತಾರೆ ಅನ್ನುವುದನ್ನು ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ಯಾವಾಗ ನಾನು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತೇನೋ ಆಗ ಮಕ್ಕಳಲ್ಲಿ ಕೆಲವರು ಬಹಳ ಸುಂದರವಾದ ಮಲ್ಲಿಗೆ ಹೂವಾಗುತ್ತಾರೆ, ಕೆಲವರು ರತ್ನ ಜ್ಯೋತಿ ಹೂವಾಗುತ್ತಾರೆ, ಇನ್ನು ಕೆಲವರು ಎಕ್ಕೆ ಹೂವಾಗುತ್ತಾರೆ. ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ. ಈ ಕಲಿಯುಗಕ್ಕೆ ದುಃಖಧಾಮ ಮೃತ್ಯುಲೋಕ ಎಂದು ಕರೆಯಲಾಗುತ್ತದೆ. ಸತ್ಯುಗ ಅಮರಲೋಕ ಆಗಿದೆ. ಈ ಜ್ಞಾನದ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ. ಈ ಬ್ರಹ್ಮ ತಂದೆ ಶಾಸ್ತ್ರವನ್ನು ಓದಿದ್ದಾರೆ. ಪರಮಾತ್ಮ ತಂದೆ ಇಲ್ಲಿ ಶಾಸ್ತ್ರದ ಜ್ಞಾನವನ್ನು ನಮಗೆ ಓದಿಸುವುದಿಲ್ಲ. ಪರಮಾತ್ಮ ತಂದೆ ಸ್ವಯಂ ಸದ್ಗತಿದಾತ ಆಗಿದ್ದಾರೆ. ಹೆಚ್ಚು ಅಂದರೆ ತಂದೆ ಗೀತೆಯ ಬಗ್ಗೆ ತಿಳಿಸುತ್ತಾರೆ. ಗೀತೆಯ ಕೆಲವೊಂದು ಶಬ್ದವನ್ನು ರೆಫರ್ ಮಾಡಿ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ. ಸರ್ವ ಶಾಸ್ತ್ರಗಳಿಗೂ ಶಿರೋಮಣಿ ಭಗವದ್ಗೀತೆಯಾಗಿದೆ. ಭಗವಂತ ತಂದೆ ಸ್ವಯಂ ನುಡಿಸಿರುವಂತಹ ಜ್ಞಾನ ಭಗವದ್ಗೀತೆಯಲ್ಲಿ ಇದೆ. ಆದರೆ ಭಗವಂತ ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವುದು ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಷ್ಕಾಮ ಸೇವೆಯನ್ನು ಮಾಡುತ್ತೇನೆ, ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ, ನಾನು ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ, ಸ್ವರ್ಗದಲ್ಲಿ ನೀವು ನನ್ನನ್ನು ನೆನಪು ಮಾಡುವುದಿಲ್ಲ, ದುಃಖದ ಸಮಯದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ಸ್ಮರಣೆ ಮಾಡುತ್ತಾರೆ, ಸುಖ ಇದ್ದಾಗ ಯಾರೂ ಪರಮಾತ್ಮ ತಂದೆಯನ್ನು ಸ್ಮರಣೆ ಮಾಡುವುದಿಲ್ಲ. ಈ ಆಟಕ್ಕೆ ಸುಖ ಮತ್ತು ದುಃಖದ ಆಟ ಎಂದು ಕರೆಯಲಾಗುತ್ತದೆ. ಸ್ವರ್ಗದಲ್ಲಿ ಬೇರೆ ಯಾವ ಧರ್ಮವೂ ಇರುವುದಿಲ್ಲ. ಉಳಿದ ಎಲ್ಲಾ ಧರ್ಮಗಳು ನಂತರ ಬರುತ್ತದೆ, ನಿಮಗೆ ಗೊತ್ತಿದೆ. ಈ ಹಳೆಯ ಜಗತ್ತು ಈಗ ವಿನಾಶ ಆಗುತ್ತದೆ. ಪ್ರಾಕೃತಿಕ ವಿಕೋಪ ಬಿರುಗಾಳಿ ಅವಶ್ಯವಾಗಿ ಬರುತ್ತದೆ. ಇನ್ನೂ ಜೋರಾಗಿ ಪ್ರಾಕೃತಿಕ ವಿಕೋಪ ಆಗುತ್ತದೆ, ಬಿರುಗಾಳಿ ಬರುತ್ತದೆ, ಎಲ್ಲವೂ ಸಮಾಪ್ತಿಯಾಗುತ್ತದೆ. ಅಂದಮೇಲೆ ಪರಮಾತ್ಮ ತಂದೆ ಈಗ ಬಂದು ತಿಳುವಳಿಕೆಹೀನರಾಗಿರುವ ನಮ್ಮನ್ನು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆಯ ಮೂಲಕ ನಮಗೆ ಎಷ್ಟೊಂದು ಧನ ಸಂಪತ್ತು ಪ್ರಾಪ್ತಿಯಾಗಿತ್ತು. ಪರಮಾತ್ಮ ತಂದೆ ನಮಗೆ ಎಷ್ಟೊಂದು ಧನ ಸಂಪತ್ತನ್ನು ನೀಡಿದ್ದರು, ಆ ಎಲ್ಲಾ ಧನ ಸಂಪತ್ತು ಎಲ್ಲಿಗೆ ಹೋಯಿತು? ಈಗ ನೀವು ಎಷ್ಟೊಂದು ಕಂಗಾಲಾಗಿದ್ದೀರಾ. ಭಾರತ ಚಿನ್ನದ ಪಕ್ಷಿಯಾಗಿತ್ತು, ಈಗ ಭಾರತದ ಪರಿಸ್ಥಿತಿ ಏನಾಗಿದೆ ನೋಡಿ. ಪುನಃ ಪತಿತ ಪಾವನ ತಂದೆ ಬಂದು ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಈಗ ಸ್ವಯಂ ಪತಿತ ಪಾವನ ತಂದೆ ಬಂದು ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಜಗತ್ತಿನಲ್ಲಿ ಜನ ಹಠಯೋಗವನ್ನು ಮಾಡುತ್ತಾರೆ, ಇದು ರಾಜಯೋಗ ಆಗಿದೆ. ಸ್ತ್ರೀಯರಿಗೋಸ್ಕರ ಮತ್ತು ಪುರುಷರಿಗೋಸ್ಕರ ಇಬ್ಬರಿಗೋಸ್ಕರ ಇಲ್ಲಿ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ. ಅಲ್ಲಿ ಹಠಯೋಗವನ್ನು ಕೇವಲ ಪುರುಷರು ಮಾತ್ರ ಕಲಿಯುತ್ತಾರೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಪುರುಷಾರ್ಥವನ್ನು ಮಾಡಿ, ಪುರುಷಾರ್ಥವನ್ನು ಮಾಡಿ ವಿಶ್ವಕ್ಕೆ ಮಾಲೀಕರಾಗಿ ತೋರಿಸಿ. ಈಗ ಈ ಹಳೆಯ ಜಗತ್ತು ವಿನಾಶ ಆಗಲೇಬೇಕು, ಸಮಯ ಬಹಳ ಕಡಿಮೆ ಇದೆ, ಇದು ಅಂತಿಮ ಯುದ್ಧ ಆಗಿದೆ. ಈ ಯುದ್ಧ ಅಂತಿಮ ಯುದ್ಧ ಆಗಿದೆ. ಯಾವಾಗ ಯುದ್ಧ ಪ್ರಾರಂಭ ಆಗುತ್ತದೆಯೋ ಆಗ ಯಾರು ಯುದ್ಧವನ್ನು ನಿಲ್ಲಿಸಲು ಸಾಧ್ಯ ಇಲ್ಲ. ಈ ಯುದ್ಧ ಯಾವಾಗ ಪ್ರಾರಂಭ ಆಗುತ್ತದೆ ಅಂದರೆ ಯಾವಾಗ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೀರೋ ಆಗ ಯುದ್ಧ ಪ್ರಾರಂಭ ಆಗುತ್ತದೆ. ಯಾವಾಗ ನೀವು ಸ್ವರ್ಗಕ್ಕೆ ಹೋಗಲು ಯೋಗ್ಯರಾಗುತ್ತೀರೋ ಆಗ ಯುದ್ಧ ಪ್ರಾರಂಭ ಆಗುತ್ತದೆ. ಪರಮಾತ್ಮ ತಂದೆ ಪುನಃ ತಿಳಿಸುತ್ತಾರೆ, ನೆನಪಿನ ಯಾತ್ರೆಯಲ್ಲಿ ಹುಡುಗಾಟಿಕೆಯನ್ನು ಮಾಡಬೇಡಿ. ನೆನಪಿನ ಯಾತ್ರೆಯಲ್ಲೇ ಮಾಯೆ ಬಹಳಷ್ಟು ವಿಘ್ನವನ್ನು ಹಾಕುತ್ತದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆಯ ಮೂಲಕ ಚೆನ್ನಾಗಿ ಶಿಕ್ಷಣವನ್ನು ಕಲಿತು ಫಸ್ಟ್ ಕ್ಲಾಸ್ ಆದಂತಹ ಹೂವಾಗಬೇಕು. ಮುಳ್ಳಿನ ಕಾಡನ್ನು ಹೂದೋಟವನ್ನಾಗಿ ಮಾಡುವ ಕಾರ್ಯದಲ್ಲಿ ಪರಮಾತ್ಮ ತಂದೆಗೆ ಸಂಪೂರ್ಣ ಸಹಯೋಗವನ್ನು ನೀಡಬೇಕು. ಸೆಕೆಂಡ್ ಪಾಯಿಂಟ್, ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಅಥವಾ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನಿರಂತರ ನೆನಪಿನ ಯಾತ್ರೆಯಲ್ಲಿ ತತ್ಪರ ಆಗಿರಬೇಕು ಎಂದು ಹುಡುಗಾಟಿಕೆಯನ್ನು ಮಾಡಬಾರದು. ಇಂದಿನ ವರದಾನ ಆಗಿದೆ, ನಿಮ್ಮ ಮಸ್ತಕದಲ್ಲಿ ಸದಾ ಪರಮಾತ್ಮ ತಂದೆಯ ಆಶೀರ್ವಾದದ ಹಸ್ತದ ಅನುಭವವನ್ನು ಮಾಡುವಂತಹ ಮಾಸ್ಟರ್ ವಿಘ್ನ ವಿನಾಶಕರಾಗಿ ನಮ್ಮ ಮಸ್ತಕದ ಮೇಲೆ ಸದಾ ಪರಮಾತ್ಮ ತಂದೆಯ ಆಶೀರ್ವಾದದ ಹಸ್ತ ಇದೆ ಎಂದು ಅನುಭವವನ್ನು ಮಾಡುತ್ತಾ ಮಾಸ್ಟರ್ ವಿಘ್ನ ವಿನಾಶಕರಾಗಬೇಕು. ಗಣೇಶನಿಗೆ ವಿಘ್ನ ವಿನಾಶಕ ಎಂದು ಕರೆಯಲಾಗುತ್ತದೆ. ಯಾರು ವಿಘ್ನ ವಿನಾಶಕ ಆಗಲು ಸಾಧ್ಯ ಅಂದರೆ ಯಾರಲ್ಲಿ ಸರ್ವಶಕ್ತಿ ಇದೆಯೋ ಅವರೇ ವಿಘ್ನ ವಿನಾಶಕ ಆಗಲು ಸಾಧ್ಯ. ಸರ್ವಶಕ್ತಿಯನ್ನು ಸಮಯಕ್ಕನುಸಾರವಾಗಿ ಕಾರ್ಯದಲ್ಲಿ ತೊಡಗಿಸಿ, ಆಗ ವಿಘ್ನಗಳು ನಿಮ್ಮ ಸಮ್ಮುಖದಲ್ಲಿ ನಿಲ್ಲಲು ಸಾಧ್ಯ ಇಲ್ಲ. ಯಾವುದೇ ರೂಪದಲ್ಲಿ ಮಾಯೆ ಬಂದರೂ ಕೂಡ ನೀವು ಜ್ಞಾನ ಸ್ವರೂಪರಾಗಿ, ಜ್ಞಾನ ಸ್ವರೂಪ ಆತ್ಮರು ಎಂದು ಮಾಯೆಗೆ ಸೋಲಲು ಸಾಧ್ಯ ಇಲ್ಲ. ನಿಮ್ಮ ಮಸ್ತಕದ ಮೇಲೆ ಬಾಪ್ತಾದರವರ ಆಶೀರ್ವಾದದ ಹಸ್ತ ಇದೆ ಮತ್ತು ಸ್ವಯಂ ಪರಮಾತ್ಮ ತಂದೆ ನಿಮಗೆ ವಿಜಯದ ತಿಲಕವನ್ನು ಇಟ್ಟಿದ್ದಾರೆ. ಪರಮಾತ್ಮ ತಂದೆ ನಮ್ಮ ಜೊತೆಗೆ ಇದ್ದಾರೆ ಮತ್ತು ಪರಮಾತ್ಮ ತಂದೆಯ ಹಸ್ತ ನಮ್ಮ ಶಿರದ ಮೇಲಿದೆ. ಪರಮಾತ್ಮ ತಂದೆಯ ಜೊತೆ ಮತ್ತು ತಂದೆಯ ಹಸ್ತ ನಮ್ಮನ್ನು ವಿಘ್ನ ವಿನಾಶಕರನ್ನಾಗಿ ಮಾಡುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ಸ್ವಯಂನಲ್ಲಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಗುಣಗಳನ್ನು ದಾನವಾಗಿ ನೀಡುವಂತವರೇ ಗುಣಮೂರ್ತಿಗಳಾಗಿದ್ದಾರೆ. ಒಳ್ಳೆಯದು, ಓಂ ಶಾಂತಿ.